সুরুচি। ಸೂರ್ಯನಲ್ಲಿ ಭಗವಂತನಿಗೆ ಪ್ರೀತಿ ಇರುವುದರಿಂದ ಕಾಂತಿಪ್ರದನಾದ ಸಂಕರ್ಷಣ ಸುರುಚಿ ಎಂದು ಕರೆಸಿಕೊಂಡಿದ್ದಾನೆ. ಶಾರ್ವರೀಕರ ನೆನೆಸಿ ರಾತ್ರಿ ಸಂಚರಿಸುವ ಚಂದ್ರನಲ್ಲಿದ್ದುಕೊಂಡು ರಾತ್ರಿ ಸಂಚಾರ ಮಾಡುವ ಮೊದಲೊಂದು ಬಂತು, ಎರಡನೇ ರಾತ್ರಿ ಸಂಚಾರ ಮಾಡುವ ಅಸುರರನ್ನು ಸಂಹಾರ ಮಾಡುವುದರಿಂದ ಶಾರ್ವರೀಕರನೆಂದು ಕರೆಸಿಕೊಂಡ ಪ್ರದ್ಯುಮ್ನ ನಾಮಕ ಭಗವಂತ ಶಶಿ ಭಾಸ್ಕರರೊಳಗೆ ಚಂದ್ರ ಸೂರ್ಯರ ಒಳಗೆ ಅರವತ್ತಧಿಕ 300 ರೂಪದಲ್ಲಿ ರೂಪಗಳಿಂದ ಶಾರ್ವರಿ ಅಂದ್ರೆ ಚಂದ್ರ, ಸಾರ್ವಜನಿಕರ ಚಂದ್ರ, ಅಲ್ಲಿ ಭಾಸ್ಕರ ಶಶಿ ಅಂತ ಬರಬೇಕಾಗಿತ್ತು. ಹಾಗೆ ಇದೊಂದು ಅಲಂಕಾರ. ಶಾರ್ವರಿ ಅಂದ್ರೆ ರಾತ್ರಿ, ಶಾರ್ವರಿ ಕರ ಅದನ್ನ
ಮಾಡತಕ್ಕಂಥ
ಇಬ್ಬರೂ ಆಗ್ತಾರೆ. ಶಾರ್ವರಿ ರಾತ್ರಿ ತಿರುಗಾಡ, ಚಂದ್ರನ ತಿರುಗಾಡ್ತಾನೆ, ಬೇಸರ ತಿರುಗಾಡ್ತಾರೆ, ನಾವು ತಿರುಗಾಡ್ತಾರೆ. ಮುನ್ನೂರ 360 ರೂಪಗಳಿಂದ ಅಹಸ್ಸಂವತ್ಸರ ನೆನಪ ಹಗಲು ಅಲ್ಲಿ ಅಹಸ್ ಎಂಬ ರೂಪ ಅಹಸ್ಸು ಎಂಬ ರೂಪ ಅದಕ್ಕೆ 360 ರಾತ್ರಿ ಕೂಡಿಸಿದರೆ ಒಂದು ಸಂವತ್ಸರ ಅಲ್ಲಿ ಸಂವತ್ಸರ ನೆನೆಸುವ ರೂಪ ಈ ರೀತಿಯಾಗಿ ಸುವಿಶಿಷ್ಟ ನಾಮದಿ ಅಹತ್ ಸಂವತ್ಸರನೆಂಬ ಅಹತ್ ಸಂವತ್ಸರನೆಂಬ ವಿಶೇಷವಾದ ಹೆಸರಿನಿಂದ ಕರೆಸಿಕೊಂಬನು ಶಾಸ್ತ್ರ ಪ್ರತಿಪಾದ್ಯನಾಗಿದ್ದಾನೆ. ಅರಿದವರಿಗೆ ಅರಿತವರಿಗೆ ಗುರುಗಳ ಮುಖದಿಂದ ಬೃಹತಿ ಶಾಸ್ತ್ರದಲ್ಲಿ ಬರುತ್ತೆ. ಸಹಸ್ರನಾಮದ ಅಹಸ್ತಂಭಸ್ವರೋ ವ್ಯಾಲಹ ಪ್ರತ್ಯಯ ಸರ್ವ ದರ್ಶನ ಅದರದೇ ಅಲ್ಲಿ ಹೇಳಿ ಹೋಗ್ತೀವಿ ನಾವು. ಅದರ ಅರ್ಥ ಚಿಂತನೆ ಇಟ್ಕೊಳ್ತಾರೆ, ಅದು ಏನದು, ಅದರ ಫಲ ಏನು, ಹೇಗೆ ಚಿಂತನೆ ಮಾಡ್ತಾರೆ. ಗುರುಗಳ ಮುಖದಿಂದ ತಿಳಿದುಕೊಂಡು ಚಿಂತನೆ ಮಾಡುವವರಿಗೆ ಆನಂದಮಯ ಆನಂದಮಯನಾದ ಭಗವಂತ ಆರೋಗ್ಯ ಭಾಗ್ಯವ ನೀವ ತಾಪತ್ರಯ ಕಳೆದು ದೇಹಾರೋಗ್ಯವನ್ನ ಮಾನಸಿಕ ಆರೋಗ್ಯವನ್ನು ಕೊಡತಕ್ಕಂಥವನಾಗುತ್ತಾನೆ. ನಂತರ ಪದ್ಯ ಏಕ ಪಂಚಾಶತ್ 51 ವರ್ಣಗತ ವರ್ಣಗಳಲ್ಲಿ ಇರುವಂತಹ ಮಾಕಳತ್ರನು ಅಜಾದಿ ರೂಪಿ ಭಗವಂತ ಲಕ್ಷ್ಮೀ ಸಹಿತನಾಗಿ ಸರ್ವರ್ ಒಳಗೆ ಎಲ್ಲರಲ್ಲೂ ಮತ್ತು ಅವ್ಯಾಕೃತ ಆಕಾಶಾಂತ ಅವ್ಯಾಕೃತ ಆಕಾಶ ಪರ್ಯಂತ ವ್ಯಾಪಿಸಿಕೊಂಡಿದ್ದು ನಿಗಮತತಿಗಳನ್ನು ಐವತ್ತೊಂದು ಅಜಾದಿ ರೂಪಗಳಿಂದಲೇನೆ ಅಭಿವ್ಯಕ್ತವಾದ ವೇದಗಳನ್ನು ವ್ಯಾಕರಣ ವ್ಯಾಕರಣ ಮುಂತಾದ ವೇದಾಂಗಗಳನ್ನು ಭಾರತ ಮುಖಾದಿ ಭಾರತವೇ ಪ್ರಧಾನವಾಗಿ ಇರುವಂಥ ಅನೇಕ ತುಂಬಾ ಶಾಸ್ತ್ರ ಪುರಾಣ ಭಾಷ್ಯಾನೀಕಗಳ ಶಾಸ್ತ್ರ ಪುರಾಣ ಭಾಷ್ಯ ಮೊದಲಾದ ಸಮೂಹವನ್ನು ಕಲ್ಪಿಸಿ ಪ್ರಕಟವಾಗುವಂತೆ ಮಾಡಿ ಅದರೊಳಗೆ ಮನೋವಾಂಗ್ಮಯ ನೆನೆಸಿಕೊಂಡ ಶಬ್ದ ಅರ್ಥ ಒಟ್ಟೊಟ್ಟಿಗೆ ಇರುವುದರಿಂದ ಆಯಾ ಶಬ್ದಗಳನ್ನು ಆಯಾ ಅರ್ಥಗಳನ್ನು ಪ್ರಕಟ ಮಾಡುವ ಮಾಧ್ಯಮ ಮನೋವಾಂಗ್ಮಯನೆಂದು ಕರೆಸಿಕೊಳ್ಳುತ್ತಾನೆ. ಇಂಥ ಮನೋವಾಂಗ್ಮಯ ನಾಮಕ ಭಗವಂತ ವೇದಾದಿ ಸಕಲ ಸತ್ಶಾಸ್ತ್ರಗಳಲ್ಲಿ ತಾನೇ ಮನೋವಾಂಗ್ಮಯನಾಗಿ ವ್ಯಾಪಿಸಿದ್ದು ಎಲ್ಲರಿಗೂ ಶಾಸ್ತ್ರವನ್ನ ಅದರ ಅರ್ಥಗಳನ್ನ ತಿಳಿಸಿಕೊಡುತ್ತಾನೆ. ತನ್ನ ರೂಪದ ಸ್ಮರಣೆ ಮಾಡಿದವರಿಗೆ ಎಂದು ಭಾವ. ಭಾರಬೃನ್ನಾಮಕನ ಸಾವಿರದ ಆರು ನೂರ ಇಪ್ಪತ್ತು ನಾಲ್ಕು ಮೂರುತಿಗಳು ಚರಾಚರದಿ ಸರ್ವತ್ರ ತುಂಬಿಹವು. ಆರು ನಾಲ್ಕು ಜಡಗಳಲ್ಲಿ ಹದಿನಾರು ಚೇತನಗಳಲ್ಲಿ ಚಿಂತಿಸೆ ತೋರಿಕೊಂಬನು ತನ್ನ ರೂಪವ ಸಕಲ ಠಾವಿನಲಿ. ಇಲ್ಲಿ ಹೇಳ್ತಾ ಇದ್ದಾರೆ ಭಾರಭೃತ್ ಅಂತ ಭಗವಂತನ ಹೆಸರು, ಭಾರವನ್ನ ಹೊತ್ತಿರುವವ. ಈತನ ರೂಪಗಳೆಷ್ಟಿವೆ? ಸಾವಿರದ ಆರು ನೂರ ಇಪ್ಪತ್ತು ನಾಲ್ಕು ರೂಪಗಳು ಇಡೀ ಜಗತ್ತಿನಲ್ಲಿ ಸರ್ವತ್ರ ತುಂಬಿದೆ. ದೊಡ್ಡದು ಚಿಕ್ಕದು ಹಾಗೆ ಎಲ್ಲ ಕಡೆ ಚೆಂದ. ಅರ್ಥ ಏನು ಅಂದ್ರೆ ಭಾರಭೃತ್ ಅಂದಾಗ ಶಬ್ದವನ್ನು ಬಿಡಿಸಿದಾಗ ಅಂಕಾನ ವಾಮತೋ ಗತಿಹಿ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಪ್ರಕೃತಿ ಪರಮಾಣುಗಳಲ್ಲೆಲ್ಲ ಕೂಡ ಭಾ ಅಂದ್ರೆ ಪ ಪ ಬ ಭ ನಾಲ್ಕು, ರ ಅಂದ್ರೆ ಯ ರ ಎರಡು, ಭೃ ಅಂದ್ರೆ ಭ ಋ ಅಂತ ಹೇಳಿದ್ರೆ ಆರು ಸೇರಿದ್ರೆ ಅಲ್ವಾ, ತು ಅಂದ್ರೆ ಒಂದು ಸಕಾರ. ಭೃ ಅಂತ ಹೇಳಿದಾಗ ಭ ರ ಅಂತ ಹೇಳಿದಾಗ ಭಾರ ಸೇರಿದ್ರೆ ಭ್ರು ಅಂದ್ರೆ ನಾಲ್ಕು ಪ್ಲಸ್ ಎರಡು ಆರಾಯಿತು, ಆದ್ಮೇಲೆ ತು ಅಂದ್ರೆ ಒಂದಾಯಿತು. ಅಂದ್ರೆ ಒಂದು ಆರು ಎರಡು ನಾಲ್ಕು ರಿವರ್ಸ್ ಆಗಿ ಬಂದ್ರೆ ಸಾವಿರದ ಆರು ನೂರ ಇಪ್ಪತ್ತು ನಾಲ್ಕು. ಈ ರೀತಿಯಲ್ಲಿ ಎಲ್ಲಾ ಕಡೆ ನಿಂತಿವೆ. ಇನ್ನ ಆರು ನಾಲ್ಕು ಜಡತತ್ವಗಳಲ್ಲಿ ಇಪ್ಪತ್ತು ನಾಲ್ಕು, ಚೇತನರಲ್ಲಿ ಹದಿನಾರು, ಅಂದ್ರೆ ಒಟ್ಟಾರೆ ಇದು ಹದಿನಾರು ಇಪ್ಪತ್ತು ನಾಲ್ಕು ಅಲ್ಲಿ ಎಷ್ಟಿದೆ ಅಂತ, ಒಂದ್ ಸಾವಿರದ ಆರು ನೂರ ಇಪ್ಪತ್ತು ನಾಲ್ಕು ಅಂತ ಇದಲ್ಲ, ಇನ್ನೊಂದು ರೀತಿ ಹೊಡಿತಾ ಇದ್ದಾರೆ. ಹದಿನಾಲ್ಕು ಚೇತನಗಳಲ್ಲಿ 24 ದಿನಗಳಲ್ಲಿ ನೋಡಿಬಿಡಿ ಸರ್. 2000 ಆಗಿ ಓದಿದರೆ 1624 ಆಗುತ್ತೆ. ಆಗಿಲ್ಲ, 1624 ಎಂಬುದು ಎಲ್ಲ ಕಡೆ ತುಂಬಿದೆ. ಅದನ್ನು ಶಬ್ದ ಸಂಖ್ಯೆ 2 ಹೊಡೀರಿ, 16 24 ಅಂತ ಆಯ್ತಲ್ಲ, 24 ಜಡಗಳಲ್ಲಿ ಚೇತನಗಳಲ್ಲಿ 16 ರೂಪದಿಂದ ಭಗವಂತ ಇರ್ತಾನೆ ಅಂತ. ಈ ಸಮಸ್ತ ಬ್ರಹ್ಮಾಂಡವನ್ನು ಕೂಡ ಮಹಾಕೂರ್ಮ ರೂಪದಿಂದ ಧಾರಣೆ ಮಾಡಿಕೊಂಡಿದ್ದಾನೆ ಭಗವಂತ ಅಂತ ಚಿಂತನೆ ಮಾಡಿದರೆ, ಆ ಚಿಂತನೆ ನೀವು ಮಾಡ್ತಾ ಬಂದರೆ ಎಲ್ಲ ಠಾವಿನಲ್ಲಿ ವ್ಯಾಪಿಸಿರುವ ತನ್ನ ರೂಪಗಳನ್ನು ತಾನು ತೋರಿಕೊಡುತ್ತಾನೆ. ಎಷ್ಟು ನಮ್ಮ ಯೋಗ್ಯತೆ ಎಷ್ಟೆಷ್ಟೋ ಹೇಗೆ ಹೇಗಿದೋ ಆ ಪ್ರಕಾರ, ನಮ್ಮ ಚಿಂತನೆ ಎಷ್ಟಿದೆಯೋ ಆ ಚಿಂತನೆಯಲ್ಲಿ ದಾರಢ್ಯ ಎಷ್ಟಿದೆಯೋ, ಇದ್ದಾನೋ ಇಲ್ಲ ಚಿಂತನೆ ಮಾಡಿಬಿಡೋಣ ಸರ್, ಇದ್ದಾನೋ ಇಲ್ಲೋ ಅಂತ ಆಗುತ್ತೆ. ಇದ್ದೇ ಇದ್ದಾನೆ, ಆ ಅದಕ್ಕೆ ತಕ್ಕಂತೆ ಬರುತ್ತೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಾರಬೃಹನ್ನಾಮಕನಾದಂತಹ ಭಗವಂತನನ್ನ ಭಾರವನ್ನ ಭರಿಸಿದವ ಅಂತ ಚಿಂತನೆ ಮಾಡಿದರೆ ಯಾವ ಯಾವ ಭಾರವನ್ನ ಭರಿಸಿದವ? ಜಡಗಳಲ್ಲಿ, ಜಡ ಆಕಾರದಲ್ಲಿ ಬುಡದಲ್ಲಿ ನಿಂತುಕೊಂಡು ಇಡೀ ಆಕಾರದಲ್ಲಿದ್ದು ಅದನ್ನ ಧಾರಣೆ ಮಾಡಿದ್ದಾನೆ ಎಲ್ಲಾ ಜಡಗಳಲ್ಲಿ. ಚೇತನಗಳಲ್ಲಿ ಅವರೆಲ್ಲ ಕಳೆದ ಕೂರ್ಮ ನಾಮಕನಾಗಿ ನಿಂತು ಎರಡನ್ನ ಧಾರಣೆ ಮಾಡಿದ್ದಾನೆ. ಹೌದಲ್ಲ, ನಮ್ಮ ಇದರಲ್ಲಿ ವಿರಾಟ ರೂಪದಲ್ಲಿ ಬಂತು. ಎಲ್ಲಾ ಕಡೆ ಕೂಡ ಭಾರವನ್ನು ಭರಿಸುವ ರೂಪಗಳು ಎಲ್ಲಾ ಕಡೆ ವ್ಯಾಪಿಸಿವೆ. ಈ ಚಿಂತನೆ ಮಾಡುತ್ತಾ ಇದ್ರೆ ನಮಗೇನ್ ಬರುತ್ತೆ ಅಂದ್ರೆ, ಭಾರವದ ನಾಮಕ ಅಲ್ಲಿ 16 24 ಗೋವಿಂದ ಅಲ್ಲ, ಅದಕ್ಕಾಗಿ ಹೇಳಲಿಕ್ಕೆ ಹೊರಟಿಲ್ಲ. ಹೌದು, ಅದು ಹೇಳಿದ್ದು ಇಷ್ಟು ಇಡೀ ಜಗತ್ತಿನ ಜಡಗಳನ್ನೆಲ್ಲ ಹೊತ್ತಿದ್ದಾನೆ. ಆ ಊರಿಂದ ಊರಿಗೆ ಹೋಗುವಾಗ ಕಲ್ಲುಗಳು ಕಾಣಿಸ್ತದೆ ಬೆಟ್ಟದಲ್ಲಿ, ದೊಡ್ಡ ಕಲ್ಲು ಕೆಳಗೆ ಚಿಕ್ಕ ಕಲ್ಲು ಅದೇ ಹಾಗೆ ನಿಂತಿರುತ್ತೆ. ಒಂದೊಳ್ಳೆ ಬಿದ್ದು ಬಸ್ ಏನಾಗುತ್ತೋ ಅಂತ ಡೌಟ್ ಬರ್ತಾರೆ, ಕೆಳಗೆ ಹೋಗ್ತಾ ಇರೋ ಬಸ್ ಅಲ್ಲ. ಆ ದೊಡ್ಡ ಕಲ್ಲು ಚಿಕ್ಕ ಕಲ್ಲು ಇರುತ್ತೆ, ಚೂರು ಸರದ್ರೆ ಗೋವಿಂದ ಯಾರಿದ್ರೂ ಚಟ್ನಿ ಆಗ್ಬಿಡ್ತಾರೆ. ಸರಿ, ಅಲ್ಲಿ ನೋಡಿ, ನಾ ಹುಟ್ಟಿದ ಕಾಲಕ್ಕಿಂತ ಬಂಡೆಗಳು ಹಾಗೇ ಇರುತ್ತೆ, ಬೀಳಲ್ಲ. ಅದಕ್ಕೆ ಭಾರ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲವನ್ನ ಹೊತ್ತಿದ್ದಾನೆ, ಚೇತನರನ್ನ ಹೊತ್ತಿದ್ದಾನೆ, ಎಲ್ಲರನ್ನ ಹೊತ್ತಿದ್ದ. ಹೊರಿಯೋದು ಅಂದ್ರೆ ಕಾಲ ಕಾಲಕ್ಕೆ ಅವ್ರಿಗೆ ಏನು ಬೇಕೋ ಎಲ್ಲಾ ಕೊಡತಾ ಹೊತ್ಕೊಂಡು ತಿರುಗ್ತಾ ಇದ್ದಾನೆ. ಸರಿ, ಇದರಿಂದ ಏನ್ ಬಂತು? ಇಷ್ಟು ಹೊತ್ಕೊಂಡು ತಿರುಗೋ ಅವನಿಗೆ ನಾನೊಬ್ಬ ಜಾಸ್ತಿಯ? ಇಷ್ಟು ಹೊತ್ಕೊಂಡು ತಿರುಗ್ತಾನೆ ಅಷ್ಟೇ ಅಲ್ಲ, ಎಲ್ಲಾ ಕಡೆ ನೋಡಿದಾಗ, ಪ್ರಾಣಿಗಳನ್ನ ನೋಡಿದಾಗ ಅದಕ್ಕೇನಾದ್ರೂ ಡೆಪಾಸಿಟ್ ಇದೆಯಾ? ಇಲ್ಲ. ನಾಡಿನ ಚಿಂತೆ ಇದೆಯಾ? ನೋಡಿದೆ. ಅದಕ್ಕೆ ನಮ್ಮನ್ನ ಪ್ರಾಣಿಗಳ ಜೊತೆ ಕಂಪೇರ್ ಮಾಡುತ್ತಾರೆ, ಪ್ರಾಣಿಗಳನ್ನ ನಮ್ಮ ಜೊತೆ ಕಂಪೇರ್ ಮಾಡಲ್ಲ. ಇವರು ಕೋಗಿಲೆ ಅಂತ ಹಾಡುತ್ತಾರೆ ಅಂತಷ್ಟು ಹೊರತು ಕೋಗಿಲೆ ಇವರಂತೆ ಹಾಡುತ್ತೆ ಅಂತ ಯಾರು ಹೇಳಲ್ಲ. ಇವರು ಸಿಂಹದಂತಿದ್ದಾರೆ ಅಂತ ಹೇಳ್ತಾರೆ, ಸಿಂಹ ಇವರಂತಿದೆ ಅಂತ ಹೇಳಲ್ಲ. ಯಾಕೆ ಹಳೆಯಾಗಿ ಬಂದಿಲ್ಲ ಅಂದ್ರೆ ಅದು ನಮಕ್ಕಂತ ಮೇಲ್ಮಟ್ಟದಲ್ಲಿದೆ. ಯಾಕೆ ನಾಳೆ ಚಿಂತನಕ್ಕಿಲ್ಲ, ಇವತ್ತು ತಿಂಬತ್ತೆ ಹಾಗೆ ಪ್ರಶಾಂತವಾಗಿರುತ್ತೆ. ನೋಡಿ, ಯಾವ ನಾಯಿ ಆದ್ರೂ ಕೂಡ ನಾಳೆಗೆ ಅಲ್ಲಿ ಹೋಗಿ ಇಟ್ಕೋಬೇಕು ಅಂತ ಇವತ್ತಿಗೆ ತಿಂದು ಹೊಟ್ಟೆ ತುಂಬಿದ ಮೇಲೆ ಇನ್ನೊಂದು ಮನೆಗೆ ಹೋಗಿ ಜಗಳಾಡಿ ತಂದು ನಾಳೆಗೆ ಅಂತ ಎಲ್ಲಾರು ಬಚ್ಚಿಟ್ಕೊಳ್ಳುತ್ತಾ? ಇಟ್ಕೊಳ್ಳಿಕ್ಕೆ ಸ್ಥಳ ಇಲ್ಲಾರು ಬೇರೆ ಪ್ರಯತ್ನ ಆದ್ರೂ ಪಡ್ಬೋದಾ? ಅದು ಪಡಲ್ಲ. ಎಲ್ಲ ಪ್ರಾಣಿಗಳು ನೋಡಿ, ತಮ್ಮ ಪಾಡಿಗೆ ತಾವು ತಿನ್ನತ್ತೆ ಇರುತ್ತೆ, ನಾಳೆಗೆ ಪ್ರಯತ್ನ ಮಾಡುತ್ತೆ, ಶೀಘ್ರ ತಿನ್ನತ್ತೆ ಇಲ್ಲದ ಕೂತಿರುತ್ತೆ. ನಮ್ಮಲ್ಲಿ ಹಾಗಿಲ್ಲ, ನಾವು ಅದಕ್ಕಿಂತ ನಿಕೃಷ್ಟ ಅಂತ ಅರ್ಥ ಇದೆ ಅಲ್ವಾ? ಅದನ್ನ ಹೇಳ್ತಾ ಇದ್ದಾರೆ. ಅದು ಯಾಕೆ ಬಂದಿಲ್ಲ ನಮಗೆ ಅಂದ್ರೆ, ಹೇಳ್ತಾರೆ ಪ್ರಾಣಿಗಳಲ್ಲಿ ಅವನೇ ನಿಂತಿದ್ದಾನೆ, ಎಲ್ಲಾ ಕಡೆ ನಿಂತಿದ್ದಾನೆ, ಎಲ್ಲದಕ್ಕೂ ಕೂಡ ಕಾಲ ಕಾಲಕ್ಕೆ ಆಹಾರ ಕೊಡತಾ ಇದ್ದಾನೆ, ನಾನೊಬ್ಬನು ಜಾಸ್ತಿ ಆಗ್ತೇನಾ ಅಂತ ಬಂದರೆ ಏನಾಗುತ್ತೆ? ನಮ್ಮ ಕುರಿತು ಆಲೋಚನೆ ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ದೇವರ ಕುರಿತ ಆಲೋಚನೆ, ನಮ್ಮ ಕುರಿತ ಆಲೋಚನೆ ಅಂತ ಆಲೋಚನೆ ಎರಡು ಭಾಗ ನಮ್ಮಲ್ಲಿ ಬರುವುದು, ಅದಕ್ಕಿಂತ ಬೇರೆ ಯಾರು ಬರಲ್ಲ. ನಮ್ಮ ಕುರಿತ ಆಲೋಚನೆಯಲ್ಲಿ ಬರುವುದು ನಮ್ಮ ಪದಾರ್ಥಗಳು, ನಮ್ಮವರು, ನಾನು, ಮೂರು. ನಮ್ಮವರು, ನಾನು, ನಮ್ಮ ಪದಾರ್ಥಗಳು, ಇದರಲ್ಲೂ ಕೂಡ ಪದಾರ್ಥಗಳಿಗಿಂತ ನಮ್ಮವರು, ನಮ್ಮವರಿಗಿಂತ ನಾನು, ನಮ್ದೇ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಹೇಳ್ತಾರೆ, ನೀವು ಎಲ್ಲ ಕುರಿತ ಆಲೋಚನೆ ಮಾಡುವವನಿದ್ದಾನೆ, ನೀನು ಆಲೋಚನೆ ಮಾಡಿದ್ರು ಮಾಡೋದೇನಿಲ್ಲ, ಏನು ಮಾಡಿದ್ರು ಅವನೇ ಎಲ್ಲ ಮಾಡಿಕೊಂಡು ಹೋಗ್ತಾನೆ. ಅಂತ ಕಾಲಕ್ಕೆ ನಾನೇನ್ ಮಾಡಿದ್ವಿ? ಸುಮ್ಮನೆ ತಲೆ ಖಾಲಿ ಇಟ್ಟಿರ್ಲಿಲ್ಲ, ಬೇಡ ತುಂಬು, ಅದರ ತುಂಬಾ ದೇವರ ಕುರಿತು ತುಂಬು. ಏನಂತ ತುಂಬಬೇಕು ಅಂದ್ರೆ ನಮ್ಮೆಲ್ಲರ ಜವಾಬ್ದಾರಿ ಹೊತ್ತವ ಅಂತ ದೇವರ ಕುರಿತು ಚಿಂತನೆ ಮಾಡ್ತಾ ಬಂದರೆ ನಮ್ಮ ಮನಸ್ಸು ನಿರಾಳ ಆಗ್ತಾ ಬರುತ್ತೆ, ಪ್ರಶಾಂತ ಆಗ್ತಾ ಬರುತ್ತೆ. ಅದು ಇಲ್ಲಿ ದಾಸರಾಯರ ದೃಷ್ಟಾಂತ ಕೊಟ್ಟ ತಾತ್ಪರ್ಯ. ನಮಗೆ ಎಷ್ಟು ಹರಿಕಥಾಮೃತಸಾರ ಓದಿದ್ರು, ಇಡೀ ಭಾಗವತ ಬಾಯಿಪಾಠ ಬಂದರೂ ಕೂಡ ಕುದಿತಾ ಇರ್ತೀವಿ. ಇವತ್ತು ಹೇಗೋ ನಾಳೆ ಹೇಗೋ, ಇವತ್ತು ಹೇಗೋ ನಾಳೆ ಹೇಗೋ. ಯಾಕೆ? ಆ ಕೇಳಿದ ಭಾಗವತ ಹರಿಕಥಾಮೃತಸಾರ ಅನುಭವಕ್ಕೆ ಬರ್ತಾ ಇಲ್ಲ, ಒಣ ಬಾಯಿ ಮಾತಾಡ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ. ಹಾಗಾದರೆ ಭಾರ ಹೃತ ಅಂತ ಭಗವಂತನ ಚಿಂತನೆ ಮಾಡುತ್ತಾ ಬಂದರೆ ಅವ ಭಾರ ವಹಿಸ್ತಾನೆ, ವಹಿಸಿದ್ದಾನೆ. ನಾವು ಅಪ್ಲಿಕೇಶನ್ ಹಾಕೊಂಡ ಮೇಲೆ ಹೊಸದಾಗಿ ಭಾರ ಹೊರಿಯೋದೇನಿಲ್ಲ. ಮತ್ತಂತ ಕಾಲಕ್ಕೆ ಅವನು ಭಾರ ಹೊತ್ತಿದ್ದಾನಲ್ಲ, ಮತ್ತೆ ಭಾರ ಹೊತ್ತು ಅಂತ ಮತ್ತೆ ಚಿಂತನೆ ಮಾಡಬೇಕು ಅಂದ್ರೆ ಅವನು ಭಾರ ಹೊತ್ತಿದ್ದಾನೆ, ನನಗೇನು ಚಿಂತೆ ಬೇಡ ಎಂಬ ಆಲೋಚನೆ ಕೊಡುವ ಭಾರವು ಅವನೇ ಹೊತ್ತಿದ್ದಾನೆ. ಅರ್ಥ ಆಯ್ತು? ಅವನೇ ಎಲ್ಲಾ ಭಾರ ಹೊತ್ತಿದ್ದಾನೆ, ಆದ್ದರಿಂದ ನನಗೆ ಚಿಂತೆ ಬೇಡ ಎನ್ನುವ ಆಲೋಚನೆ ನಮಗೆ ಬರಬೇಕು. ಅದು ಬರ್ತಾ ಇಲ್ಲ. ಅದು ಕೊಡುವ ಭಾರವು ಅವನೇ ಹೊತ್ತಿದ್ದಾನೆ ಅಂತ ಅವನು ಸ್ಮರಣೆ ಮಾಡಿದ್ರೆ ಭಾರ ಹೊತ್ತು ಅಂದ್ರೆ ನಮ್ಮ ಇಡೀ ಜೀವನ ಅವನ ನೆನಪು ಕೊಡತಾ ಬರ್ತಾನೆ. ಅವನು ನೆನಪು ಬಂದ್ಬಿಟ್ರೆ ಮುಗೀತು, ನಿಮ್ಗೆ ಯಾರ ಕೈಗೂ ನಾವು ಸಿಗಲ್ಲ. ಅದು ಬರೋವರೆಗೆ ಎಲ್ಲರ ಕೈಗೆ ಸಿಗು, ಎಲ್ಲರ ತರ ಅನಿಸ್ಕೊಂತ ಇರೋದು. ಅದು ಬಂತ ಯಾರ ಕೈಗೂ ನಾವು ಸಿಗಲ್ಲ, ಯಾರನ್ನ ನೋಡಲ್ಲ, ನಮ್ಮ ಪಾಟಿಗೆ ನಾವು ಹೊರಟೋಗ್ತಾನೆ ಇರ್ತೇವೆ. ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದರೆ ಅಂಥ ಅಂದ್ರೆ ಭಗವಂತನ ವಿಶೇಷವಾಗಿರತಕ್ಕಂಥ ಅನುಭವವನ್ನ ಚಿಂತನೆ ಮಾಡಬೇಕು. ಮಿಸುಣಿ ಮೇಲಿಹ ಮಣಿಯವೋಲ್ ರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ಬಿಸಜ ಜಾಂಡಾಧಾರಕನು ಆಧೇಯನೆಂದೆನಿಸಿ ದ್ವಿಶತ ನಾಲ್ವತ್ತೆರಡು ರೂಪದಿ ಶಶಿಯೊಳಿಪ್ಪನು ಶಶದೊಳಗೆ ಶೋಭಿಸುವ ನಾಲ್ವತ್ತೆರಡಧಿಕ ಶತರೂಪದಲ್ಲಿ ಬಿಡದೆ. ಇಲ್ಲಿ ಹೇಳ್ತಾ ಇದ್ದಾರೆ ಶಶ ಮಿಸುಣಿ ಮೇಲಿಹ ಮಿಸುಣಿ ಮೇಲಿಹ ಮಣಿಯ ಬೋಲ್ ಅಂತ ಹೇಳ್ತಾರೆ. ಅಂದ್ರೆ ಮಿಸುಣಿ ಅಂದ್ರೆ ಬಂಗಾರ. ಬಂಗಾರದ ಮೇಲೆ ಮಣಿಗಳಿಟ್ಟರೆ ಹೇಗೆ ಹೊಳಿತಾ ಇರುತ್ತೆ, ಚೆನ್ನಾಗಿರುತ್ತೆ. ಹೇಗೆ ಅದರಲ್ಲಿ ಕೆಂಪು ಬಿಳುಪು ಪಚ್ಚೆ ಮಣಿಗಳೆಲ್ಲ ಇಟ್ಟರೆ ಅದ್ಭುತವಾಗಿ ಶೋಭಿಸ್ತಾ ಇರುತ್ತಲ್ಲ, ಆ ಥರ ಬ್ರಹ್ಮಾದಿಗಳ ಮನಸ್ಸೇ ಬಂಗಾರ. ಆ ಬಂಗಾರದಲ್ಲಿ ಭಗವಂತನ ವಿಶೇಷ ರೂಪಗಳು ಚೆನ್ನಾಗಿ ಹೊಳಿತಾ ಇವೆ. ಅವರವರಿಗೆ ಹೊಳಿತಾ ಇವೆ, ನಮ್ಮಲ್ಲೂ ಹೊಳಿತಾ ಇವೆ. ಅಂಥ ಈ ರೂಪಗಳು ಬಿಸಜ ಜಾಂಡ ಧಾರಕನು ಆಧೇಯನೆಂದೆನಿಸಿ ಬಿಸಜಯ ಅಂಡ ಆಧಾರಕನು ಅಂದರೆ ಬ್ರಹ್ಮಾಂಡದ ಆಧಾರಕನಾದ ಭಗವಂತ ಆಧೇಯ ಅಂತ ಕರೆಸಿಕೊಂಡು ಭಗವಂತ ಇದ್ದಾನೆ. ಆಧೇಯ ಆಧಾರ ಅಂತ ಎರಡು, ಆಧಾರಕನು ಆದ ಮೇಲೆ ಆಧೇಯನು ಅಂತ ಏನಿದೆ? ಆಧಾರ ಆಧೇಯ ಅಂತ ಯಾವುದಾದ್ರು ಪದಾರ್ಥ ಇದೆ, ಅದಕ್ಕೆ ಕೆಳಗಿರುವುದು ಅದರ ಆಧಾರ, ಆಧಾರ ಪಡೆದದ್ದು ಆಧೇಯ. ಹೌದಾ? ಹಾಗಾದರೆ ಬ್ರಹ್ಮಾಂಡಕ್ಕೆ ಆಧಾರ ದೇವ, ದೇವರಾಶ್ರಯ ಪಡೆದದ್ದು ಬ್ರಹ್ಮಾಂಡ, ಬ್ರಹ್ಮಾಂಡದೊಳಗೆ ದೇವ ಆಧೇಯ ಅಂತ ಕರೆಸಿಕೊಂಡಿದ್ದಾನೆ. ಬ್ರಹ್ಮಾಂಡಕ್ಕೆ ಆಶ್ರಯನಾಗಿ ಆಧಾರ ಅಂತ ಕರೆಸಿಕೊಂಡಿದ್ದಾನೆ. ಆಧಾರ ಆಧೇಯ ಎರಡೂ ನೋಡಿದಾಗ ಎಷ್ಟು ರೂಪಗಳಾಗುತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ಆಧಾರ ಅಂತ ಹೇಳಿದಾಗ 242 ರೂಪ ಆಗುತ್ತೆ. ಇಲ್ಲಿ 142 ಅಂದ್ರೆ ಹೇಳ್ತಾರೆ 42 ಶತರೂಪದಲ್ಲಿ ಬಿಡದೆ. ಅಂದರೆ 142 ರೂಪಗಳಿಂದ ಆಧೇಯ ಅಂತ ಕರೆಸಿಕೊಂಡಿದ್ದಾನೆ ಅಥವಾ ಆಧಾರ ಅಂತ ಕರೆಸಿಕೊಂಡಿದ್ದಾನೆ. ಇಲ್ಲಿ ಹೇಳುತ್ತಾರೆ ಶಶಿಯೊಳಿಪ್ಪನು ಶಶದೊಳಗೆ ಶೋಭಿಸುವ ಅಂತ ಹೇಳುತ್ತಾರೆ. ಶಶಿಯಲ್ಲಿ ಇರತಕ್ಕಂತಹ ರೂಪಗಳೆಷ್ಟು ಅಂದ್ರೆ ಇನ್ನೂರ ನಲವತ್ತೆರಡು ರೂಪಗಳು. ಶಶದ ಈ ಶಶ ಎಲ್ಲಿದೆ? ಶಶಿಯಲ್ಲೇ ಶಶ ಚಂದ್ರನ ಮೊಲದ ಕಲೆ, ಅದರಲ್ಲಿ ಎಷ್ಟಿದ್ದಾನೆ ಅಂದ್ರೆ ನೂರ ನಲವತ್ತೆರಡು ರೂಪಗಳಿಂದ. ಯಾಕೆ? ಚಂದ್ರ ಆಧಾರ, ಅದರ ಒಳಗಿರುವ ತಲೆ ಆಧೇಯ, ಆಶ್ರಯ ಪಡ್ಕೊಂಡದ್ದು ಅಂತ ಆ ರೀತಿಯಲ್ಲಿ ಭಗವಂತ ಇದ್ದಾನೆ. ಅಂದ್ರೆ ಅಲ್ಲಿ ಮಾತ್ರ ಅಲ್ಲ, ಇದೆಲ್ಲ ಕಡೆ ಕೂಡ ಆಧಾರ ಆಧೇಯ ಅಂತ ಎಲ್ಲೆಲ್ಲಿ ನೋಡುತ್ತೀರಲ್ಲ ಕಡೆ ಇದೆ. ಎಲ್ಲಿ ನೋಡೋಣ? ಟೇಬಲು ಆಧಾರ, ಇದು ಆಧೇಯ. ಅಲ್ಲಿ ಅಲ್ಲಿ ಅದು ಯಾವ್ದು ಬರುತ್ತೋ ಎಲ್ಲ ಕಡೆ ಆಧಾರದಲ್ಲಿ ಎಷ್ಟು, ಆಧೇಯದಲ್ಲಿ ಇಷ್ಟು. ಹೌದಾ? ಆಧಾರದಲ್ಲಿ ಎಷ್ಟು? ಇನ್ನೂರ ನಲವತ್ತೆರಡು. ಆಧೇಯದಲ್ಲಿ ನೂರ ನಲವತ್ತೆರಡು. ಹೌದಾ? ಸರಿಯಾಗಿ ಬಂತಲ್ಲ. ಇನ್ನೂರ ನಲವತ್ತೆರಡು, ನೂರ ಒಂದು ಮೈನಸ್ ತೆಗೆದ್ಬಿಟ್ಟು ನೂರು ತೆಗೆದ್ಬಿಟ್ರೆ ಆಯ್ತು, ನೂರ ನಲವತ್ತೆರಡು ಮೇಲೆ ನೂರ ನಲವತ್ತೆರಡು ಕಳೆಗೆ ಇನ್ನೂರ ನಲವತ್ತೆರಡು. ಹಾಗೆ ಎಲ್ಲ ಕಡೆ ಚಿಂತನೆ ಮಾಡ್ತಾ ಹೋದ್ರೆ ಆಧೇಯ ಆಧಾರ ಆಧೇಯ ಆಧಾರ ಎಲ್ಲ ಕಡೆ ಚಿಂತನೆ ಮಾಡಿ ಎಂದು. ಚೆನ್ನಾಗಿದೆ, ನಂಗೇನ್ ಬರುತ್ತೆ ಅಂತ ಪ್ರಶ್ನೆ. ಎಲ್ಲರೂ ವ್ಯಾಪಿಸಿರ್ತಾರೆ. ಒಂದೇ ಇನ್ನೂರ ಐದು ವಸ್ತುಗಳಿಗೆ ಆಧಾರ ಒಂದೇ ಆಗಿದ್ರೆ ಆಧಾರದಲ್ಲಿ ಒಂದೇ ಒಂದು ಇನ್ನೂರ ನಲವತ್ತೆರಡೇ ಇರುತ್ತೆ. ಆಧೇಯಗಳು ಐದು ಆಗಿದ್ರೆ ಡಿವೈಡೆಡ್ ಬೈ ಫೈವ್. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ. ಆಧಾರ ಒಂದೇ, ಅದರಲ್ಲಿ ಎಷ್ಟೇ ಇರುತ್ತೆ, ಅದರಲ್ಲಿ ಎಷ್ಟೇ ತೂಕ ಹಾಕಿದ್ರು ಕೂಡ ಅವೆಲ್ಲ ಸೇರಿಕೊಂಡು ನೂರ ನಲವತ್ತೆರಡು. ಎಷ್ಟು ಬೇಕಾದ್ರೆ ಸಾವಿರ ಹಾಕ್ರಿ, ಎಲ್ಲ ಸೇರಿಕೊಂಡು ಹಾಕ. ನಂತರ ಈ ರೀತಿಯಾಗಿ ಭಗವಂತನ ಚಿಂತನೆ ಮಾಡಿದ್ರೆ ನಮಗೆ ಫಲ ಏನು ಅಂದ್ರೆ, ಸಂಸಾರದಲ್ಲಿ ಪ್ರಧಾನ ಮೋಹ ಬಿಟ್ಟೋಗುತ್ತೆ ಅವರು ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮವರು ಆಧೇಯ ಏನು, ನಮ್ಮವರು ಆಧೇಯರು, ನಾನು ಆಧಾರ ಅಂತ ಬಿಟ್ಟೋಗುತ್ತದೆ. ನನ್ನ ಮೇಲೆ ಎಲ್ಲರೂ ಬದುಕಿದ್ದಾರೆ, ನಾನಿಲ್ಲದೆ ಹೋದ್ರೆ ಏನಾಗ್ತಾರೋ ಏನೋ ಅಂತ, ಏನು ಆಗಲ್ಲ, ಚೆನ್ನಾಗಿರ್ತಾರೋ. ತಲೆಯಲ್ಲಿ ಕೂತಿರುತ್ತೆ ನೋಡಿ, ನಮ್ಮವ್ರು ಅಂತ ನೀವಿಲ್ಲಾಂಗ ನಾವೇ ಆಗಿ ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವಿ, ಏನು ಹೋಗ್ತೀವಿ, ಇಲ್ಲೇ ಇರ್ತೀವಿ, ಎಲ್ಲಿಗೆ ಹೋಗಲ್ಲ ಅಲ್ವಾ. ನಮ್ಮವರೆಲ್ಲ ಬಿಟ್ಟು ಹೋಗಲಕ್ಕೆ ನಾವಿಲ್ವಾ, ಹಾಗೆ ನಾವು ಬಿಟ್ಟವರು ನಮ್ಮವರಲ್ಲಿ ಇರ್ತಾರೆ, ಚೆನ್ನಾಗಿರ್ತಾರೆ. ದೇವರು ನೋಡಿಕೊಡ್ತಾನೆ ಎಲ್ಲರಿಗೂ. ಆಧಾರ ಅವನೇ, ಆಧೇಯ ರೂಪದಿಂದ ಆ ರೀತಿ ಕೂಡಿಸಿದವನು ಅವನೇ, ಎಲ್ಲ ಅವನೇ ಆಗಿರುವಾಗ ಒಣ ಯಾಕೆ ದುಃಖ ಪಡ್ತಾ ಇದ್ದೀನಿ ಅಂತ ನಮಗೊಂದು ಬರುತ್ತಾ, ಅದು ಬಂದ್ರೆ ಸಾಕು ಪದ್ಯ ಸಾರ್ಥಕ ಅಂದ್ರು. ಈ ಒಣ ದುಃಖ ಪಡ್ತಾ ಇದ್ದೇನೆ ಅನವಸರವಾಗಿ ಹೇಳಂದ್ರೆ, ತಾಯಿ ಭಾರ ಹೊತ್ಕೊಂಡ್ಬರ್ತಾ ಇರ್ತಾಳೆ ಚಿಕ್ಕ ಮಗು, ಅದು ಹೊತ್ಕೊಂಡ್ಬರಬೇಕು ಅಂತ ಏನೋ ತಾಯಿಯ ಶ್ರಮ ತಾನು ಹಂಚ್ಕೋಬೇಕು ಅಂತ, ಅದೇನು ಹಂಚ್ಕೊಂಬಲ್ಲ, ಆ ತಾಯಿ ಕೈ ಮೇಲೆ ಕೈ ಹಾಕಿ ಬರ್ತಾ ಇರುತ್ತೆ. ಇನ್ನೊಂದ್ಸಲ ಭಾರ ಜಾಸ್ತಿ ಆಗಿರುತ್ತೆ, ಆದ್ರೆ ತಾಯಿ ಕೂತಾಗ ಸುಸ್ತಾಗಿ ಕೂಡೋದು ಕೂಸು ಅಪ್ಪ ಅಂತ ಕೊಡ್ತಾನೆ. ಯಾಕಪ್ಪ ಅಂದ್ರೆ ನಾನು ಹೊತ್ತೆ ಅಂತ. ಆ ತರ ನಮ್ದು ಕೂಡ ಅಷ್ಟೇ, ಎಲ್ಲ ಅವನೇ ಹೊತ್ಕೊಂಡು ತಿರುಗುವಾಗ ತಲೆಯಲ್ಲಿ ನಾ ಹೊತ್ತೆ ಅನ್ನೋದಕ್ಕೆ ಸುಸ್ತಾಗ್ತದೆ ನಮಗೆ. ಇನ್ನೇನು ಇಲ್ಲ, ಹೊತ್ತದ್ದೇನೂ ಇಲ್ಲ. ನಾವದನ್ನ ಚಿಂತನೆ ಮಾಡಿದ್ರೆ ನಾ ಹೊತ್ತೆ ನಾ ಹೊತ್ತೆ ಅಂತ ಆ ದೆವ ಬಿಟ್ಟುಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ಅದು ಬಿಡಬೇಕಾ? ದೇವರನ್ನ ಆಧೇಯ ರೂಪವನೇ ಆಧಾರ ರೂಪವನೇ ಅಂತ ಎಲ್ಲೋ ಚಿಂತನೆ ಮಾಡಿದ್ರೆ ಏನು ಉಪಯೋಗವಿಲ್ಲ. ದೇವರು ಕಾಣಿಸ್ತು, ಗಡಿಯಾರ ಕಾಣಿಸ್ತು, ಅಲ್ಲಿ ಚಿಂತನೆ ಮಾಡೋದಲ್ಲ, ನಮ್ಮಲ್ಲೇ ಚಿಂತನೆ ಮಾಡಬೇಕು. ನಾನೇ ಆಧೇಯ, ಸ್ವಾಮಿ ಆಧಾರ, ನಮ್ಮವರು ನಾನು ಸೇರಿಕೊಂಡು ಎಲ್ಲರೂ ಆಧೇಯ, ಸ್ವಾಮಿಯೇ ಆಧಾರ, ನಾನು ಯಾರಿಗೂ ಆಧಾರ ಅಲ್ಲ ಎಂಬುದು ಬರಬೇಕು. ಅಲ್ಲಿಗೆ ಬರಬೇಕಷ್ಟೇ. ಗೋಡೆ ಕುಂಬಿ ನೋಡಿ, ಅದರ ಮಾಲಿದೆ ಇದ್ರ ಮಾಲಿದೆ, ಯಾರು ರೂಪಗಳಿಷ್ಟು ಅಂದ್ರೆ ಆ ಸರಿ ಹೋಗ್ಲಿ 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 ಕೊನೆಗೆ ಸಾಕ್ಬಿಡಪ್ಪ ಅಂತ ಹೋಗ್ತೇವೆ. ಅದಲ್ಲ, ನನ್ನ ಆಧಾರ ಅವನೇ, ನಮ್ಮೆಲ್ಲರ ಆಧಾರವನೇ, ನಾನು ಯಾರಿಗೂ ಆಧಾರ ಅಲ್ಲ ಅನ್ಬೋದು ಎಚ್ಚರ ಬರಬೇಕು. ಅದು ಬಂದ್ರೆ ಸಾಕು, ನಮಗೆ ಸಂಸಾರ ಸುಲಭವಾಗಿ ಹೋಗುತ್ತೆ. ಎಷ್ಟು ಅಂದ್ರೆ, ಗೋವಿನ ಪಾದದಲ್ಲಿ ನೀರಿದ್ದಂತೆ ಅಲ್ಲ, ವಿಜಯದಾಸರು ಹೇಳ್ತಾರೆ, ಆಕಳ ಕರುವಿನ ಪಾದದಲ್ಲಿ ಅಂತ ಹೇಳ್ತಾರೆ. ಆಕಳ ಪಾದ ಜಾಸ್ತಿ ಆಯ್ತು ಈ ಚಿಂತನೆ ಮಾಡಿದವರಿಗೆ. ಆಕಳ ಕರುವಿನ ಪಾದದಲ್ಲಿ ನೀರು ಎಷ್ಟಿರುತ್ತೋ ಅಷ್ಟಾಗ್ಬಿಡುತ್ತ ಸಂಸಾರ ಸಮುದ್ರ, ಅಷ್ಟಾಗಿ ಈಸಿಯಾಗಿ ಹೊರಟೋಗ್ತೀವಿ ನಾವು. ಆದ್ದರಿಂದ ಭಗವಂತನ ಈ ಚಿಂತನೆಯನ್ನು ಮಾಡಿ. ಹೇಗಿದೆ ಈ ಭಗವದ್ ರೂಪ? ಎಲ್ಲ ಕಡೆ ಆಧಾರ ಆಧೇಯ ರೂಪಗಳು ಅಂದ್ರೆ ಬಂಗಾರದ ಮೇಲೆ ವಜ್ರ ರತ್ನ ಕೆಂಪು ಎಲ್ಲ ಇದ್ರೆ ಹೇಗಿರಬೇಕು, ಅದ್ಭುತವಾಗಿ ಆ ತರ ಹೊಳಿತಾ ಇವೆ. ಯಾರಾದ್ರೂ ಚಿಂತನೆ ಮಾಡುತ್ತಾರೆ ಅವರಿಗೆ ಭಗವಂತ ತಾನು ಚೂರು 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 ತೋರ್ತಾ ಬರ್ತಾನಂತೆ. ನಾ ಇದ್ದೇನೆ ಇದ್ದೇನೆ ಯಾವಾಗ ತೋರ್ತಾ ಬರ್ತಾನೆ? ಎಲ್ಲಾ ಚಿಂತನೆ ಮಾಡ್ತಾ ಇದ್ರು ಕಷ್ಟದ ಪ್ರವಾಹ ಅಪ್ಪಳಿಸಿ ಹೊಡೆದಾಗ ಇದ್ದಾನೋ ಇಲ್ಲೋ ಅಂತ ಬಂದಾಗ ಇದ್ದೇನೆ ಅಂತ ಭಗವಂತ ತೋರ್ತಾನೆ. ಅದು ತೋರಬೇಕಷ್ಟೇ. ಆ ರೀತಿ ಭಗವಂತ ಅನುಗ್ರಹ ಮಾಡುತ್ತಾನೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.